ಸಂತ ಯೌವನನು ಬರೆದ ಶುಭ ಸಂದೇಶದಿಂದ ವಾಚನ ಇದಾದ ಮೇಲೆ ಯಹೂದ್ಯರ ಹಬ್ಬ ಬಂದಿತು. ಯೇಸು ಸ್ವಾಮಿ ಜೆರುಸಲೇಮಿಗೆ ತೆರಳಿದರು. ಅಲ್ಲಿ ಕುರಿಬಾಗಿಲು ಎಂಬ ಸ್ಥಳದ ಬಳಿ 5 ಮಂಟಪಗಳಿಂದ ಕೂಡಿದ ಒಂದು ಕೊಳವಿದೆ. ಅದನ್ನು ಹಿಬ್ರಿಯ ಭಾಷೆಯಲ್ಲಿ ಬೆತ್ಸಾತ ಎಂದು ಕರೆಯುತ್ತಾರೆ. ಕುರುಡರು, ಕುಂಟರು, ಪಾರ್ಶ್ವವಾಯು ಪೀಡಿತರು ಮೊದಲಾದ ಅನೇಕ ರೋಗಿಗಳು ಆ ಮಂಟಪಗಳಲ್ಲಿ ಬಿದ್ದುಕೊಳ್ಳುತ್ತಾ ಇದ್ದರು. 38 ವರ್ಷ ಕಾಯಿಲೆಯಿಂದ ನರಳುತ್ತಿದ್ದ ಒಬ್ಬ ರೋಗಿ ಅಲ್ಲಿ ಮಲಗಿದ್ದನು. ಯೇಸು ಅವನನ್ನು ನೋಡಿ ದೀರ್ಘಕಾಲದಿಂದ ಅವನು ಹಾಗೆ ಬಿದ್ದುಕೊಂಡಿರುವುದನ್ನು ತಿಳಿದು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು. ಸ್ವಾಮಿ, ನೀರು ಉಕ್ಕಿದಾಗ ನನ್ನನ್ನು ಕೊಳಕ್ಕಿಳಿಸಲು ಸಹಾಯಕರು ಇರುವುದಿಲ್ಲ, ನಾನು ಹೋಗುವಷ್ಟರಲ್ಲೇ ಬೇರೆ ಯಾರಾದರೂ ಇಳಿದು ಬಿಡುತ್ತಾರೆ ಎಂದು ಉತ್ತರಿಸಿದ ಆ ರೋಗಿ, ಯೇಸು ಅವನಿಗೆ, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ ಎಂದರು. ಆ ಕ್ಷಣವೇ ಅವನು ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆಯತೊಡಗಿದನು. ಜಯ ಜಯವಾಗಲಿ ಕ್ರಿಸ್ತರೆ ನಿಮಗೆ,
ಜಯ ಜಯವಾಗಲಿ ಕ್ರಿಸ್ತರೆ ನಿಮಗೆ.
ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಮತ್ತು ನಾನು ವಿಕಾಸವಾದದ ಉತ್ಪನ್ನಗಳಲ್ಲ. ಅಂದರೆ ನೀವು ಮತ್ತು ನಾನು ಮಂಗನಿಂದ ಮನುಜರಾದವರಲ್ಲ. ನಮಗೆ ದೇವರು ಪ್ರೀತಿಯಿಂದ ಒಂದು ಚಿತ್ತವನ್ನು, ಒಂದು ಅವರ ಚಿತ್ತಾನುಸಾರ ಅವರು ನಮ್ಮನ್ನು ರಚಿಸಿದವರು. ನಾವು ದೇವರಿಂದಲೇ ರಚಿಸಲ್ಪಟ್ಟಿದ್ದೇವೆ. ನಾವು ವಿಕಾಸವಾದದ ಉತ್ಪನ್ನಗಳಲ್ಲ, ಮಂಗನಿಂದ ಬಂದ ಮನುಜರಲ್ಲ, ದೇವರ ಪ್ರೀತಿಯಿಂದ ಉತ್ಪನ್ನರಾದ ದೇವರ ಸೃಷ್ಟಿಗಳು. ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದರು? ಧರ್ಮಸಭೆಯ ಧರ್ಮೋಪದೇಶ ಹೇಳುತ್ತೆ, ದೇವರು ಯಾಕೆ ಸೃಷ್ಟಿ ಮಾಡಿದರು ನಮ್ಮನ್ನ? ದೇವರಿಗಾಗಿ ಹುಡುಕಲು, ಹುಡುಕಿ ಅವರನ್ನು ಅರಿಯಲು, ಅವರನ್ನು ಅರಿತು ಅವರನ್ನು ಪ್ರೀತಿಸಲು, ಅವರನ್ನು ಪ್ರೀತಿಸಿ ನಾವು ಅವರ ಸೇವೆ ಮಾಡಲು. ಮೊಟ್ಟ ಮೊದಲನೇದಾಗಿ ಅವರನ್ನು ಹುಡುಕಲು, ಹುಡುಕಿದ ನಂತರ ಅವರನ್ನು ಅರಿಯಲು, ಅರಿತ ನಂತರ ಅವರನ್ನು ಪ್ರೀತಿಸಲು, ಪ್ರೀತಿಸಿದ ನಂತರ ಅವರ ಸೇವೆ ಮಾಡಲು. ನೀವು ಮೊದಲನೇ ದಿನದಿಂದ ನೋವೆನ ಪ್ರಾರ್ಥನೆಗೆ ಬರುತ್ತಿದ್ದೀರಿ. ಮೊದಲನೇ ದಿನ ಯೇಸುವೇ ನಮ್ಮ ಆದರ್ಶ ಅಂತ ನಮ್ಮ ಮುಂದೆ ಧ್ಯಾನಕ್ಕೆ ವಿಷಯವನ್ನು ಇಟ್ಟಿದ್ರು. ಅಂದರೆ ಯೇಸುವನ್ನು ನಾವು ಹುಡುಕಬೇಕು, ಅಥವಾ ಯಾರನ್ನು ಹುಡುಕಬೇಕು, ಯಾರನ್ನು ಅರಿಯಬೇಕೆಂಬುದನ್ನು ಮೊದಲನೇ ದಿನ ನಮಗೆ ತೋರಿಸಿಕೊಟ್ಟರು. ಎರಡನೇ ದಿನ ಅವರನ್ನು ಯಾವ ರೀತಿಯಲ್ಲಿ ಅರಿಯಬೇಕು ಅಂತ ನಮ್ಮನ್ನು ತೋರಿಸಿಕೊಟ್ರು. ಅವರನ್ನು ಯಾವ ರೀತಿಯಲ್ಲಿ ಅರಿಯಬೇಕು ಅಂತ ಎರಡನೇ ದಿನದಲ್ಲಿ ನಾವು ಧ್ಯಾನಿಸಿದ್ದೇವೆ. ಹೇಗೆ? ಎರಡನೇ ದಿನ ದೇವರ ವಾಕ್ಯದ ಮೂಲಕ ನಾವು ಸಂಸ್ಕಾರಗಳ ಮುಖಾಂತರ ದೇವರನ್ನು ನಾವು ಅರಿಯಬೇಕು, ದೇವರನ್ನು ಹುಡುಕಬೇಕು, ದೇವರನ್ನು ಸಂಸ್ಕಾರಗಳಲ್ಲಿ ಅರಿಯಬೇಕು. ನಿನ್ನೆ ದಿನ ನಾವು ದೇವರನ್ನು ಯಾವ ರೀತಿ ಪ್ರೀತಿಸಬೇಕು ಅಂದರೆ ದೇವರ ಆ ಸನ್ನಡತೆಗಳನ್ನು, ದೇವರು ಕಲಿಸುವ ಸದ್ಗುಣಗಳನ್ನು ನನ್ನ ಜೀವನದಲ್ಲಿ ರೂಪಿಸುತ್ತಾ, ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ನಾನು ದೇವರನ್ನು ಪ್ರೀತಿಸುತ್ತೇನೆ ಅಂತ ನನ್ನ ಜೀವನದ ಮೂಲಕ ತೋರಿಸಿಕೊಡಬೇಕು. ಅದನ್ನು ನಿನ್ನೆ ನಾವು ಕಲಿತಿದ್ದೇವೆ. ಇಂದು ಮತ್ತು ಬರುವ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ದೇವರ ಸೇವೆ ಮಾಡಬೇಕು ಎಂಬುದನ್ನು ಕಲಿಯಲು ಪ್ರಯತ್ನಿಸುತ್ತೇವೆ. ಇಂದಿನ ವಿಷಯ ಭಕ್ತಿ ಆಚರಣೆಗಳ ಮುಖಾಂತರ ದೇವರೆಡೆಗೆ. ನನ್ನ ಭಕ್ತಿ ಆಚರಣೆಗಳ ಮುಖಾಂತರ ನಾನು ದೇವರತ್ತ ಸಾಗಬೇಕು. ಇದು ಇಂದಿನ ವಿಷಯ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಎಲ್ಲಿಂದಲೋ ಬರುತ್ತೇವೆ. ನಾನು ತಾಯ ಗರ್ಭದಲ್ಲಿ ರೂಪಿಸಲ್ಪಡುವ ಮೊದಲು ನಾನು ಎಲ್ಲೋ ಇದ್ದೆ, ನನಗೆ ಗೊತ್ತಿಲ್ಲ. ನನ್ನ ಜೀವನದ ಯಾತ್ರೆಯನ್ನು ಯಾವುದೊಂದು ಗುರಿಯನ್ನು ಇಟ್ಟು ನಾನು ಸಾಗುತ್ತಿದ್ದೇನೆ? ಯಾವಾಗ ನಾನು ವಿಶ್ವಾಸದಲ್ಲಿ ಈ ವಿಷಯವನ್ನು ಅರಿಯಲು ಪ್ರಯತ್ನಿಸುತ್ತೇನೆ ಆವಾಗ ನಮಗೆ ಅರಿವಾಗುತ್ತದೆ ನಾವು ದೇವರಿಂದ ಬಂದಿದ್ದೇವೆ. ಅದೇ ದೇವರಲ್ಲಿ ನಾವು ಲೀನವಾಗುವುದಕ್ಕೆ, ಆ ದೇವರಲ್ಲಿ ಒಂದಾಗುವುದಕ್ಕೆ ನಮ್ಮ ಪಯಣವನ್ನು ಆ ರೀತಿ ಆ ದಿಕ್ಕಿನತ್ತ ಸಾಗಿಸುತ್ತಿದ್ದೇವೆ. ದೇವರು ಅಲ್ಲಿದ್ದಾರೆ, ನಾವು ಇಲ್ಲಿದ್ದೇವೆ, ನಾವು ದೇವರ ಸ್ವರ್ಗದಲ್ಲಿದ್ದಾರೆ ಅಂತ ಭಾವಿಸ್ತೇವೆ, ನಂಬುತ್ತೇವೆ, ನಾವು ಈ ಜಗತ್ತಿನಲ್ಲಿದ್ದೇವೆ. ಆದರೆ ಆ ದೇವರು ಮತ್ತು ನಮ್ಮ ನಡುವೆ ಯಾವ ರೀತಿಯ ಸಂಬಂಧವಿದೆ? ಯಾರು ಹೇಳಿದ್ರು, ಮೊದಲ ದೂರವಾಣಿ ಕರೆಯನ್ನ ಸೃಷ್ಟಿ ಮಾಡಿದವರು ದೇವರು. ವೈರ್ಲೆಸ್ ಫೋನ್, ವೈರ್ ಇಲ್ಲದ ದೂರವಾಣಿಯನ್ನ ಸೃಷ್ಟಿ ಮಾಡಿದವರು, ಅವರ ಕಂಡುಹಿಡಿದವರು ದೇವರು. ದೇವರು ಅಲ್ಲಿದ್ದಾರೆ, ನಾವು ಇಲ್ಲಿದ್ದೇವೆ, ನಾವಿಬ್ಬರು ಸಂಭಾಷಣೆ ಮಾಡಬೇಕು, ನಾವಿಬ್ಬರು ಒಂದು ಸಂಬಂಧ ಹೊಂದಿರಬೇಕಾದ್ರೆ ದೇವರು ಆ ಒಂದು ಕಾರ್ಡ್ಲೆಸ್ ಫೋನ್, ವೈರ್ ಇಲ್ಲದ ಫೋನ್ ಅನ್ನ ನಮಗೆ ಕೊಟ್ಟರು. ಆ ಫೋನಿಗೆ ಪ್ರಾರ್ಥನೆ ಅಂತ ಕರೆದ್ರು. ಈ ಪ್ರಾರ್ಥನೆಗೆ ಸಿಗ್ನಲ್ ಯಾವತ್ತೂ ಕಡಿಮೆ ಆಗೋದಿಲ್ಲ, ಮತ್ತೆ ಮತ್ತೆ ರೀಚಾರ್ಜ್ ಮಾಡಬೇಕು ಅಂತಿಲ್ಲ. ಎಲ್ಲ ಕರೆಗಳು ಸ್ಥಳೀಯ ಕರೆಗಳು. ಇದು ದೇವರು ನಮಗೆ ನೀಡಿದ ವೈರ್ ಇಲ್ಲದ ಕಾರ್ಡ್ಲೆಸ್ ಫೋನ್, ವೈರ್ ಇಲ್ಲದ ಫೋನ್, ಅದು ಪ್ರಾರ್ಥನೆ. ಹೀಗೆ ಪ್ರಾರ್ಥನೆ ನನ್ನ ಮತ್ತು ದೇವರ ನಡುವೆ ಇರುವ ಸಂಬಂಧ, ನನ್ನ ಮತ್ತು ದೇವರಿಡುವ ಸಂಬಂಧ ಪ್ರಾರ್ಥನೆ. ಈ ಪ್ರಾರ್ಥನೆಗೆ ಅನುವಾಗುವಂತೆ, ಈ ಪ್ರಾರ್ಥನೆಗೆ ನೆರವಾಗುವಂತೆ, ಈ ಪ್ರಾರ್ಥನೆಗೆ ಸಹಾಯವಾಗುವಂತೆ ಧರ್ಮಸಭೆ ತನ್ನ ಜನರಿಗೆ ಹಲವು ಭಕ್ತಿ ಆಚರಣೆಗಳನ್ನು ಮಾಡಲು, ಆ ಭಕ್ತಿ ಆಚರಣೆಗಳನ್ನು ಅನುಸರಿಸಲು ಪರವಾನಗಿ ಇಲ್ಲ, ಅನುಮತಿ ನೀಡುತ್ತದೆ. ಆ ಭಕ್ತಿ ಆಚರಣೆಗಳು ಹೇಗಿರಬೇಕು, ಆ ಭಕ್ತಿ ಆಚರಣೆಗಳ ಸಾರ ಏನು ಎಂಬುದನ್ನು ಅರಿಯಲು ಇಂದು ನಾವು ಪ್ರಯತ್ನಿಸೋಣ. ಭಕ್ತಿ ಆಚರಣೆಗಳು ಎಂದ್ರೇನು? ಭಕ್ತಿ ಆಚರಣೆಗಳ ಅರ್ಥ ದೇವಸ್ತುತಿಯ ಭಾಗವಲ್ಲದ ಬಾಹ್ಯ ಭಕ್ತಿ ಆಚರಣೆಗಳು. ಬಾಹ್ಯ ಭಕ್ತಿಯ ನಮ್ಮ ಆಚರಣೆಗಳು, ಇತರ ಬೇರೆ ಬೇರೆ ರೀತಿಯ ಆಚರಣೆಗಳು, ಅದು ದೈವಸ್ತುತಿಯ ಭಾಗವಲ್ಲದ ಒಂದು ಆಚರಣೆ. ಈಗ ನಾವು ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದೇವೆ, ಇದು ದೇವಸ್ತುತಿ. ಆದರೆ ನಮ್ಮ ಭಕ್ತಿ ಆಚರಣೆಗಳು ಅದರ ಒಂದು ಭಾಗವಲ್ಲದೆ ನಮ್ಮ ಧರ್ಮಸಭೆ ತನ್ನ ಜನರಿಗೆ ನೀಡುವಂತ ಒಂದು ವಿಶೇಷ ಅನುಮತಿ, ವಿಶೇಷ ದಾರಿ. ಈ ದಾರಿಯ ಮುಖಾಂತರ, ಭಕ್ತಿ ಆಚರಣೆಗಳ ಮುಖಾಂತರ ದೇವರೆಡೆಗೆ ಸಾಗಲು ಧರ್ಮಸಭೆ ನಮಗೆ ಈ ಭಕ್ತಿ ಆಚರಣೆಗಳನ್ನು ನೀಡುತ್ತದೆ. ಅದಕ್ಕೆ ಕೆಲವು ಉದಾಹರಣೆ ಕೊಡುವುದಾದರೆ, ನಾವು ಮಾಡುವ ನೊವೇನ ಪ್ರಾರ್ಥನೆಗಳು, ಶಿಲುಬೆಯ ಹಾದಿ, ಪವಿತ್ರ ಸ್ಥಳಗಳಿಗೆ ಯಾತ್ರೆ ಮಾಡುವುದು, ಹೀಗೆ ನಮ್ಮ ಜಪಸರ, ಇವೆಲ್ಲ ಭಕ್ತಿ ಆಚರಣೆಗಳಿಗೆ ಉದಾಹರಣೆಗಳು. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯರೇ, ಭಕ್ತಿ ಆಚರಣೆಗಳ ಮುಖಾಂತರ ನಾವು ದೇವರತ್ತ ಹೇಗೆ ಸಾಗುವುದು? ಇಂದಿನ ಮೊದಲನೇ ವಾಚನ ಎಲ್ಲಿಂದ ನಾವು ಆಲಿಸಿದೆವು? ಹೀಗೆ ಒಂದ್ಸರಿ ಗುರುಗಳು ಕೇಳಿದ್ರಂತೆ, ಇಂದಿನ ಮೊದಲನೇ ವಾಚನವನ್ನು ನಾವು ಎಲ್ಲಿಂದ ಆಲಿಸಿದೆವು ಅಂತ. ಅದಕ್ಕೆ ಒಬ್ಬ ತುಂಟ ಹುಡುಗ ಎದ್ದು ಹೇಳಿದ, ವಾಚನ ಓದುವ ಸ್ಥಳದಿಂದ ಅಂತ. ನಾವು ಇಂದಿನ ಮೊದಲನೇ ವಾಚನ ಎಲ್ಲಿಂದ ಆಲಿಸಿದೆವು? ಸಾಮುವೇಲನ ಗ್ರಂಥದಿಂದ ಆಲಿಸಿದೆವು. ಅಲ್ಲಿ ಹನ್ನಳ ವಿಷಯವಾಗಿ ಕೇಳುತ್ತೇವೆ. ಹಿಲ್ಕಾನ್ನ ಅಂತ ಒಬ್ಬ ಇದ್ದ, ಆತನಿಗೆ ಇಬ್ಬರು ಹೆಂಡರು, ಒಂದು ಹೆಂಡತಿಗೆ ಇಬ್ಬರು ಮಕ್ಕಳಿದ್ರು, ಆದರೆ ಹನ್ನಗೆ ಮಕ್ಕಳಿರಲಿಲ್ಲ. ಈಗ ಇವರು ಶಿಲ್ಲೋ ಎಂಬ ಆ ಯಾತ್ರಾ ಸ್ಥಳಕ್ಕೆ ಹೋಗುತ್ತಾರೆ. ಅಂದರೆ ಇದು ಒಂದು ಯಾತ್ರಾ ಸ್ಥಳಕ್ಕೆ ಹೋಗುವುದು ಒಂದು ಭಕ್ತಿ ಆಚರಣೆ. ಆ ಶಿಲ್ಲೋ ಎಂಬ ಯಾತ್ರಾ ಸ್ಥಳದಲ್ಲಿ ಹನ್ನ ತನ್ನ ನೋವನ್ನು ದೇವರ ಹತ್ರ ತೋಡಿಕೊಳ್ಳುತ್ತಾಳೆ. ಸ್ವಾಮಿ, ನನಗೆ ಒಬ್ಬ ಮಗನನ್ನು ನೀಡಿ, ನೀವು ನನಗೆ ಒಬ್ಬ ಮಗನನ್ನು ನೀಡಿದರೆ ಆ ಮಗನನ್ನು ನಿಮಗೆ ಅರ್ಪಿಸುವೆ, ಆತ ನಿಮ್ಮ ನೆರಳಿನಲ್ಲಿ ಬೆಳೆಯುವಂತೆ ನಾನು ನೋಡಿಕೊಳ್ಳುವೆ ಅಂತ ಹನ್ನ ಪ್ರಾರ್ಥಿಸುತ್ತಾಳೆ. ಮುಂದಿನ ವಾಚನ ಮುಂದೆ ಓದಿದರೆ ದೇವರು ಹನ್ನಳ ಆ ಪ್ರಾರ್ಥನೆಯನ್ನು ಆಲಿಸುತ್ತಾರೆ ಅಂತ ನಾವು ಕೇಳುತ್ತೇವೆ. ಇದು ಇಂದಿನ ಮೊದಲನೆಯ ವಾಚನ. ಎರಡನೆಯ ವಾಚನ, ಯಹೂದ್ಯರು ಜೆರೂಸಲೇಮಿಗೆ ಹೋಗುತ್ತಾರೆ. ಅಲ್ಲಿ ಕುರಿಬಾಗಿಲು ಎಂಬಲ್ಲಿ ಒಂದು ಕೊಳವಿತ್ತು. ಆ ಕೊಳದಲ್ಲಿ ಈ ರೀತಿ ಒಂದು ನಂಬಿಕೆ ಇತ್ತು, ಆ ಕೊಳದಲ್ಲಿ ದೇವದೂತರು ಬಂದು ನೀರನ್ನ ಅಲ್ಲಾಡಿಸ್ತಾರೆ. ಆ ಅಲ್ಲಾಡಿಸುವ ಸಮಯದಲ್ಲಿ ಆ ನೀರಿಗೆ ಒಂದು ಚೈತನ್ಯ ಇರುತ್ತೆ, ನೀರಿಗೆ ಒಂದು ಹೊಸ ಶಕ್ತಿ ಇರುತ್ತೆ. ಆ ಸಮಯದಲ್ಲಿ ರೋಗಿಗಳು ಏನಾದರೂ ನೀರಿಗೆ ಇಳಿದ್ರೆ ಅವರ ರೋಗವೆಲ್ಲ ಗುಣವಾಗುತ್ತೆ ಅಂತ ಒಂದು ನಂಬಿಕೆ ಇತ್ತು. ಅಂತ ಜಾಗದಲ್ಲಿ 38 ವರ್ಷಗಳಿಂದ ನರಳುತ್ತಿದ್ದ ಒಬ್ಬ ರೋಗಿ ಇದ್ದ. ಅವ್ರನ್ನ ಕಂಡ ಯೇಸು ಹೇಳ್ತಾರೆ, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಅಂತ ಕೇಳುತ್ತಾರೆ. ಅದಕ್ಕೆ ಆತ ತನ್ನ ಕಷ್ಟವನ್ನು ತೋಡಿಕೊಳ್ಳುತ್ತಾನೆ, ನಾನು ಈ 38 ವರ್ಷದಿಂದ ಇಲ್ಲಿದ್ದೀನಿ ಸ್ವಾಮಿ, ಮತ್ತೆ ಮತ್ತೆ ಬರುತ್ತೇನೆ, ಆದರೆ ನನ್ನ ನೀರಿಗೆ ಹಾಕುವವರು ಯಾರೂ ಇಲ್ಲ ಅಂತ. ಆಗ ಯೇಸು ಸ್ವಾಮಿ ಅವನನ್ನು ಗುಣ ಮಾಡುತ್ತಾರೆ. ಈ ಎರಡು ವಾಚನಗಳನ್ನು ನಾವು ಧ್ಯಾನಿಸಿದಾಗ, ಒಟ್ಟಾಗಿ ನೋಡಿದಾಗ, ಈ ಎರಡು ವಾಚನಗಳಲ್ಲಿ ಜನ ಯಾತ್ರಾ ಸ್ಥಳಕ್ಕೆ ಹೋಗುತ್ತಾರೆ, ತಮ್ಮ ಭಕ್ತಿ ಆಚರಣೆಯನ್ನು ನೆರವೇರಿಸಲು, ತಮ್ಮ ಶ್ರದ್ಧೆಯನ್ನು ದೇವರಲ್ಲಿ ತೋರಿಸಿಕೊಳ್ಳಲು ಯಾತ್ರಾ ಸ್ಥಳಗಳಿಗೆ ಹೋಗುತ್ತಾರೆ. ಅಲ್ಲಿ ಅವರ ಜೀವನದಲ್ಲಿ ಒಂದು ಮಹತ್ ಕಾರ್ಯ ಆಗುತ್ತೆ. ಆದರೆ ಅವರು ಇಬ್ಬರು, ಅನ್ನ ಮತ್ತು ಈ ರೋಗಿ ಇಬ್ಬರು, ಯಾತ್ರಾ ಸ್ಥಳ ನನ್ನನ್ನು ಗುಣ ಮಾಡಿತು ಅಂತ ನಂಬುವುದಿಲ್ಲ. ಪ್ರಿಯ ಸಹೋದರ ಸಹೋದರರೇ, ಧ್ಯಾನಿಸಿ. ಯಾತ್ರಾ ಸ್ಥಳ, ನಾನು ಆ ಯಾತ್ರಾ ಸ್ಥಳಕ್ಕೆ ಹೋಗಿದ್ರಿಂದ ನಾನು ಗುಣಮುಖ ಹೊಂದಿದೆ ಅಂತ ಅವರು ಭಾವಿಸುವುದಿಲ್ಲ. ನನಗೆ ದೇವರೇ ಆ ಯಾತ್ರಾ ಸ್ಥಳದಲ್ಲಿ ಗುಣ ಮಾಡಿದರು, ದೇವರೇ ನನಗೆ ಆ ಯಾತ್ರಾ ಸ್ಥಳದಲ್ಲಿ ಗುಣ ಹೊಂದಿದರು. ನನಗೆ ಗುಣ ಮಾಡಿದ್ದು ಯಾತ್ರಾ ಸ್ಥಳವಲ್ಲ, ನನಗೆ ಗುಣ ಮಾಡಿದ್ದು, ನನ್ನನ್ನು ಗುಣಮುಖಗೊಳಿಸಿದ್ದು ಆ ದೇವರು. ಹಾಗೆ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಪ್ರತಿಯೊಂದು ಭಕ್ತಿ ಆಚರಣೆ, ನಾನು ಮಾಡುವ ಜಪಸರ, ನಾನು ಮಾಡುವ ಶಿಲುಬೆಯ ಹಾದಿ, ನಾನು ಹೇಳುವ ಸಣ್ಣ ಸಣ್ಣ ಪ್ರಾರ್ಥನೆಗಳು, ನಾನು ಮಾಡುವ ನವೇನ ಪ್ರಾರ್ಥನೆಗಳು, ಎಲ್ಲವೂ ನಮ್ಮನ್ನು ದೇವರತ್ತ ಕೊಂಡೊಯ್ಯಬೇಕು. ನಾನು ಸಂತ ಅಂತೋಣಿಯವರ ನವೇನವನ್ನು ಮಾಡ್ತೇನೆ, ನಾನು ಇನ್ನು ಮರಿಯಮ್ಮನವರ ನವೇನವನ್ನು ಮಾಡ್ತೇನೆ. ಆ ನವೇನ ಮಾಡಿದ್ರಿಂದ ನನ್ನ ಜೀವನದಲ್ಲಿ ಒಂದು ಮಹತ್ ಕಾರ್ಯ ಆಯಿತು, ನನ್ನ ಗುಣ ಹೊಂದದ ಒಂದು ಕಾಯಿಲೆ ಗುಣವಾಯಿತು. ಆದ್ದರಿಂದ ತಾಯಿ ಮರಿಯಳೇ ನನ್ನ ದೇವರು, ಸಂತ ಅಂತೋಣಿಯವರೇ ಶ್ರೇಷ್ಠರು, ನನಗೆ ಬೇರೆ ಯಾವ ದೇವರು ಇಲ್ಲ, ಸಂತ ಅಂತೋಣಿಯವರೇ ದೇವರು ಅಂತ ನಂಬುವುದು ತಪ್ಪು ಕಲ್ಪನೆ. ಆ ಮಹತ್ ಕಾರ್ಯ ಸಂತ ಅಂತೋಣಿಯವರ ಭಿನ್ನಹಗಳಿಂದ ಅಥವಾ ಮಾತೆ ಮರಿಯಾಳ ಭಿನ್ನಹಗಳಿಂದ ನನ್ನಲ್ಲಿ ಆದ ಮಹತ್ ಕಾರ್ಯ ದೇವರಿಂದಲೇ ಆಗಿದ್ದು, ದೇವರ ಅರಿವು ಆ ನವೇನದ ನಾ ಭಕ್ತಿ ಆಚರಣೆಯಿಂದ ನನಗಾಗಬೇಕು. ಅದೇ ಉದ್ದೇಶ ಇಂದಿನ ನಮ್ಮ ಧ್ಯಾನದ ವಿಷಯ. ಈ ಭಕ್ತಿ ಆಚರಣೆಗಳು ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮಲ್ಲಿ ನಾಲ್ಕು ರೀತಿಯ ಪರಿಣಾಮವನ್ನು ಬೀರುತ್ತೆ. ಮೊದಲನೆಯದಾಗಿ, ಭಕ್ತಿ ಆಚರಣೆಗಳು ದೇವರ ಅರಿವನ್ನು ನಮಗೆ ನೀಡುತ್ತವೆ, ದೇವರ ಪ್ರಸನ್ನತೆಯನ್ನು ನಮಗೆ ಯಾವಾಗವಾಗ ಜ್ಞಾಪಿಸುತ್ತವೆ. ದೇವರು ನನ್ನೊಂದಿಗಿದ್ದಾರೆ, ದೇವರು ನಮ್ಮಲ್ಲಿದ್ದಾರೆ, ನಾನು ದೇವರೊಂದಿಗಿರಬೇಕು, ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕು. ನಾನು ಮಾಡುವ ಭಕ್ತಿ ಆಚರಣೆಗಳು ದೇವರ ಪ್ರಸನ್ನತೆಯ ಅರಿವನ್ನು ನಮಗೆ ನೀಡುತ್ತದೆ, ಅದು ಮೊದಲನೆಯ ಪರಿಣಾಮ. ಎರಡನೆಯದಾಗಿ, ಈ ಭಕ್ತಿ ಆಚರಣೆಗಳು, ನನ್ನ ಪ್ರಾರ್ಥನೆಗಳು, ನನ್ನ ನವೇನಗಳು ನನ್ನನ್ನು ಶುದ್ಧೀಕರಿಸುತ್ತವೆ. ನಾನು ಪ್ರತಿದಿನ ಇಲ್ಲಿ ಬಂದು ಅಥವಾ ದೇವಾಲಯಗಳಿಗೆ ಹೋಗಿ ಜಪಸರನ್ನು ಮಾಡಿ ಅಥವಾ ಶಿಲುಬೆ ಹಾದಿಯನ್ನು ಮಾಡಿ ನನ್ನನ್ನು ನಾನು ಅರಿಯಲು ಪ್ರಯತ್ನಿಸುತ್ತೇನೆ. ನಾನು ದೇವರ ಸನ್ನಿಧಾನದಲ್ಲಿ ನಿಂತರೆ ನಾನು ಎಷ್ಟು ಶ್ರೇಷ್ಠನಾಗಿದ್ದೇನೆ, ನನ್ನಲ್ಲಿ ಯಾವ ಪಾಪಗಳಿವೆ ಅದನ್ನು ಆ ನನ್ನ ಭಕ್ತಿ ಆಚರಣೆಗಳ ಮುಖಾಂತರ ಕಡಿಮೆ ಮಾಡಲು, ಅದನ್ನು ಶುದ್ಧಗೊಳಿಸಲು, ಪರಿಶುದ್ಧನಾಗಲು ನಾವು ಪ್ರಯತ್ನಿಸುತ್ತೇವೆ. ಇದು ಎರಡನೆಯ ಪರಿಣಾಮ. ಮೂರನೆಯದಾಗಿ, ಇದು ನಮಗೆ ದೈವಿ ಬೆಳಕನ್ನು, ದೈವಿ ಜ್ಞಾನವನ್ನು ನೀಡುತ್ತವೆ. ಈ ಭಕ್ತಿ ಆಚರಣೆಗಳು ನಮಗೆ ದೇವರ ಜ್ಞಾನವನ್ನು, ದೇವರ ಅರಿವನ್ನು ನಮಗೆ ನೀಡುತ್ತವೆ. ಈಗ ನವೇನ ಪ್ರಾರ್ಥನೆಗಳಲ್ಲಿ, ನವೇನಗಳಲ್ಲಿ ನೀವು ಭಾಗವಹಿಸುತ್ತಿದ್ದೀರಿ. ಈ ದಿನಗಳಲ್ಲಿ ನಿಮಗೆ ನೀಡುವ ಪ್ರಬೋಧನೆ, ಬೇರೆ ಬೇರೆ ಬೋಧನೆ ನೀಡುವ, ಓದುವ ದೇವರ ವಾಕ್ಯ, ಇವು ನಮಗೆ ದೇವರ ಜ್ಞಾನವನ್ನು ನೀಡುತ್ತದೆ. ಕೊನೆಯದಾಗಿ, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಭಕ್ತಿ ಆಚರಣೆಗಳು ನಮ್ಮನ್ನು ರೂಪಾಂತರಿಸುತ್ತವೆ. ನಾವು ದೇವರ ಮುಂದೆ ನಿಂತು ಎಷ್ಟು ನಮ್ಮ ಜೀವನ ಹೇಗಿದೆ ಅಂತ ಅರಿತ ನಂತರ ನಾನು ಸಹ ಅಂತೆಯೇ ಆಗಬೇಕು. ಸಂತರ ಜೀವನವನ್ನು ನಾನು ಅರಿತ ನಂತರ, ಅವರ ಜೀವನದ ಮರಿಯಮ್ಮನವರ ಜೀವನವನ್ನು ಧ್ಯಾನಿಸಿದ ನಂತರ ಅವರಲ್ಲಿರುವ ಸದ್ಗುಣಗಳನ್ನು ನನ್ನಲ್ಲೂ ರೂಪಿಸಿ ನನ್ನ ಜೀವನವನ್ನು ಪರಿವರ್ತಿಸಲು, ನನ್ನ ಜೀವನದಲ್ಲಿ ಒಂದು ರೂಪಾಂತರ ಮೂಡಿಸಲು ನಾವು ಪ್ರಯತ್ನಿಸುತ್ತೇವೆ. ಇದು ನಾಲ್ಕನೆಯ ಪರಿಣಾಮ. ಇಷ್ಟೆಲ್ಲ ಹೇಳ್ತಿದ್ರಿ ಫಾದರ್, ಬೇರೆ ಬೇರೆ ನೋವೇನ ಇದೆ ನೋಡಿ. ನಾವು ದೇವರಿಗೆ ನೋವೇನ ಮಾಡ್ತೇವೆ, ಈಗ ಬಾಲ ಯೇಸುವಿನ ನೋವೇನ, ದೇವರಿಗೆ ಮಾಡುವ ನೋವೇನ, ದೇವರ ನೋವೇನ ಅಂತ ಹೇಳೋಣ. ಇನ್ನು ಕೆಲವು ನವೇನ ಇದೆ, ಮಾತೆ ಮರಿಯಮ್ಮನವರಿಗೆ ಮಾಡುವ ನವೇನಗಳಿವೆ, ಸಂತರಿಗೆ ಮಾಡುವ ನವೇನಗಳಿವೆ. ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯೇ? ನಮ್ಮ ಈ ಭಕ್ತಿ ಆಚರಣೆಗಳಲ್ಲಿ ಈಗ ದೇವಸ್ತುತಿ ಇದೆ, ಬೇರೆ ಬೇರೆ ನೋವೇನಗಳಿವೆ, ದೇವರಿಗೆ ನೋವೇ, ಬಾಲಯೇಸುವಿಗೆ ನೋವೇನ ಇದೆ, ಬೇರೆ ಬೇರೆ ಸಂತರಿಗೆ ನೋವೇನ ಇದೆ, ಮಾತೆ ಮರಿಯಮ್ಮನವರಿಗೆ ನೋವೇನ ಇದೆ, ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆ? ಇಲ್ಲ, ಎಲ್ಲ ಸೇಮ್. ಈಗ ಬಲಿಪೂಜೆ ಆಗಬೇಕಾದ್ರೆ ನಾನು ಹೋಗಿ ಅಲ್ಲಿ ಜಪಸರ ಹೇಳಬಹುದಾ, ಮಾಡಬಹುದಾ, ಇಲ್ಲ ನವೇನ ಪ್ರಾರ್ಥನೆಯನ್ನು ನಾನು ಓದಬಹುದಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮಸಭೆಯಲ್ಲಿ ಈ ಬೇರೆ ಬೇರೆ ರೀತಿಯ ಭಕ್ತಿ ಆಚರಣೆಗಳನ್ನು ಮೂರು ವಿಧದಲ್ಲಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ, ಲಾತಿನ್ ಭಾಷೆಯಲ್ಲಿ ಹೇಳುತ್ತಾರೆ, ಲಾತ್ರಿಯ, ಹೈಪರ್ ದೂಲಿಯ ಮತ್ತು ದೂಲಿಯ. ಲಾತ್ರಿಯ ಅಂದರೆ ನಾನು ದೇವರಿಗೆ ಮಾತ್ರ ನನ್ನ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ, ದೇವರನ್ನು ಮಾತ್ರ ನಾನು ಆರಾಧಿಸುತ್ತೇನೆ, ಅದು ಲಾತ್ರಿಯ, ಮೊದಲನೆಯ ರೀತಿಯ ಪ್ರಾರ್ಥನೆಗಳು. ಎರಡನೆಯ ಅಂದರೆ ದೂಲಿಯ, ನಾನು ಸಂತರಿಗೆ ಮಾಡುವ ನವೇನಗಳು, ಅಂದರೆ ನಾನು ಸಂತರನ್ನು ಗೌರವಿಸುತ್ತೇನೆ, ಸಂತ ಅಂತೋಣಿಯವರಿಗೆ ಮಾಡುವ ನವೇನ, ಬೇರೆ ಬೇರೆ ಸಂತರಿಗೆ ಮಾಡುವ ನವೇನ, ಸಂತ ಲಾರೆನ್ಸರವರಿಗೆ ಮಾಡುವ ನವೇನಗಳು ಈ ದೂಲಿಯ ವಿಭಾಗದಲ್ಲಿ ಬರುತ್ತದೆ. ಈಗ ಲಾತ್ರಿಯ ಮತ್ತು ದೂಲ್ಯ ಮಧ್ಯೆ ಇರುವುದು ಹೈಪರ್ ದೂಲ್ಯ. ಇದು ನಮ್ಮ ಮಾತೆ ಮರಿಯಮ್ಮನವರಿಗೆ ನಾವು ನೀಡುವ ವಿಶೇಷ ಗೌರವ. ಮಾತೆ ಮರಿಯಮ್ಮನವರಿಗೆ ನೀಡುವ ವಿಶೇಷ ಗೌರವ ಮಾತೆ ಮರಿಯಳತ್ತ ಇರುವ ಭಕ್ತಿ ಆಚರಣೆಗಳು. ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ಎಲ್ಲ ಆಚರಣೆಗಳು ಸಂತರಿಗೆ ಮಾಡುವ ಗೌರವವಾಗಲಿ, ಸಂತರಿಗೆ ಮಾಡುವ ನವೆನಗಳಾಗಲಿ, ಮಾತೆ ಮರಿಯಮ್ಮನವರಿಗೆ ಮಾಡುವ ನವೆನಗಳಾಗಲಿ, ಇವೆಲ್ಲವೂ ನಮ್ಮನ್ನು ಲಾತ್ರಿಯದತ್ತ ಕೊಂಡೊಯ್ಯಬೇಕು, ಅಂದರೆ ದೇವರತ್ತ ಕೊಂಡೊಯ್ಯಬೇಕು. ನಾನು ಮಾಡುವ ದೂಲಿಯ ಹೈಪರ್ ದೂಲಿಯ, ನಾನು ನೀಡುವ ಗೌರವವೆಲ್ಲ ದೇವರ ಹತ್ರ ನನ್ನನ್ನು ಕೊಂಡೋಗಬೇಕು. ಕೊನೆಯದಾಗಿ ನನ್ನ ಮಾಡುವ ಎಲ್ಲ ಭಕ್ತಿ ಆಚರಣೆಗಳಲ್ಲಿ ದೇವರಿಗೆ, ಯೇಸುಕ್ರಿಸ್ತರಿಗೆ ಪ್ರಥಮ ಸ್ಥಾನಮಾನವನ್ನು ನೀಡುವಂತಾಗಬೇಕು. ಅದು ಇಂದಿನ ಭಕ್ತಿ ಇಂದಿನ ವಿಷಯದ ಧ್ಯಾನ, ಇಂದಿನ ವಿಷಯದ ಸಾರ. ಪ್ರೀತಿಯ ಸಹೋದರ ಸಹೋದರರೇ, ಇಂದು ನಾವು ಬಾಲ ಯೇಸುವಿನ ನವೇನಕ್ಕೆ ಬಂದಿದ್ದೇವೆ. ಈ ನವೇನದ ಅರ್ಥವಾದರೂ ಏನು? ಯೇಸುವಿಗೂ ನವೇನ ಮಾಡಬೇಕಾ? ಯೇಸುವಿನ ಹೆಸರಲ್ಲಿ ನವೇನವನ್ನು ಮಾಡಬಹುದಾ? ಸಂತ ತೆರೆಸಮ್ಮನವರು ಹೇಳುತ್ತಾರೆ, ಅವಿಲಾದ ಸಂತ ತೆರೆಸಮ್ಮನವರು ಹೇಳುತ್ತಾರೆ, ದೇವರ ಮನುಕುಲದ ಧ್ಯಾನದಿಂದ ದೇವರತ್ತ ಸಾಗುವುದು. ದೇವರು ಮನುಷ್ಯರಾದರು, ಯೇಸುಕ್ರಿಸ್ತರು ಮನುಷ್ಯರಾದರು, ಅವರ ಮನುಷ್ಯತ್ವವನ್ನು ಧ್ಯಾನಿಸುತ್ತಾ ನಾನು ದೇವರತ್ತ ಸಾಗುವುದು. ದೇವರು ಮನುಷ್ಯರಾಗಿ, ದೇವರು ನನ್ನಂತೆ ಮತ್ತು ನಿಮ್ಮಂತೆ ಆಗಿ, ಯೇಸುಕ್ರಿಸ್ತರು ನಮ್ಮ ಮನುಷ್ಯತ್ವವನ್ನು, ನಮ್ಮ ಜೀವನವನ್ನು ಪಾವನಗೊಳಿಸಿದ್ದಾರೆ. ಹೇಗೆ ಯೇಸು ಸ್ವಾಮಿ ಒಬ್ಬ ಮನುಷ್ಯನಾಗಿ ಜನಿಸಿ ಶ್ರೇಷ್ಠರಾಗಿ ಬದುಕಿ ದೇವರ ಚಿತ್ತವನ್ನು ನಡೆಸಿದರೋ, ಹಾಗೆ ನಾವು ಸಹ ಯೇಸು ಸ್ವಾಮಿಯ ಮನುಷ್ಯತ್ವವನ್ನು, ಮನುಕುಲವನ್ನು ಧ್ಯಾನಿಸುತ್ತಾ ದೇವರತ್ತ ಸಾಗಬೇಕು. ಅದಕ್ಕೆ ಅವಿಲ್ಲದ ಸಂತ ತೆರೆಸಮ್ಮನವರು ಹೇಳುತ್ತಾರೆ, ಹೀ ಈಸ್ ದ ಓನ್ಲಿ ವೇ. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ದಾರಿ, ನನ್ನಿಂದ ನೀವು ದೇವ ಪಿತನತ್ತ ಸಾಗಬೇಕು. ಅದಕ್ಕೆ ಸಂತ ತೆರೆಸಮ್ಮನವರು ಹೇಳುತ್ತಾರೆ, ಯೇಸು ಸ್ವಾಮಿಯ ಮನುಕುಲವನ್ನು ಧ್ಯಾನಿಸುತ್ತಾ ದೇವರತ್ತ ಸಾಗಿ, ಏಕೆಂದರೆ ಆ ದಾರಿಯಲ್ಲಿ ನೀವು ಸಾಗಿದರೆ ಖಂಡಿತವಾಗಿಯೂ ಗುರಿ ಮುಟ್ಟುವಿರಿ. ಪ್ರೀತಿಯ ಸಹೋದರ ಸಹೋದರರೇ, ಇಂದಿನ ಈ ಧ್ಯಾನದ ನಂತರ ನಮ್ಮ ಜೀವನಕ್ಕೆ ಏನಾದರೂ ಕಲಿಯಲು ಪ್ರಯತ್ನಿಸೋಣ. ಈ ಧ್ಯಾನದ ಈ ವಿಷಯವನ್ನು ಧ್ಯಾನಿಸಿದ ನಂತರ ನನ್ನ ಜೀವನಕ್ಕೆ ಏನಾದರೂ ಒಂದು ಒಳ್ಳೆಯ ವಿಷಯವನ್ನು, ಯಾವುದಾದರೂ ಒಂದು ಏನಾದರೂ ನಮ್ಮ ಜೀವನಕ್ಕೆ ಅಳವಡಿಸಲು ಪ್ರಯತ್ನಿಸೋಣ. ಮೊದಲನೇದಾಗಿ, ನಾವು ಧೃತಿಗೆಡುವುದು ಬೇಡ. ಸ್ವಾಮಿ, ಗುರುಗಳೇ, ನಾವು ಎಷ್ಟು ವರ್ಷದಿಂದ ನವೇನಕ ಬರುತ್ತಿದ್ದೇನೆ, ಬಾಲ ಯೇಸುವಿನ ನವೇನಕ ಬರ್ತಿದ್ದೇನೆ, ಇದೊಂದು ಮಹತ್ ಕಾರ್ಯಕ್ಕಾಗಿ, ಇದೊಂದು ಕೋರಿಕೆಗಾಗಿ ದಿನ ಪ್ರಾರ್ಥಿಸುತ್ತಿದ್ದೇನೆ, ಇದೊಂದು ರೋಗ ಗುಣವಾಗಬೇಕು ಅಂತನೋ, ಇಲ್ಲ ನನ್ನ ಮನೆಯಲ್ಲಿ ಶಾಂತಿ ಸಮಾಧಾನ ಬೇಕು ಅಂತ ದಿನ ಪ್ರಾರ್ಥಿಸುತ್ತಿದ್ದೇನೆ, ಆದರೆ ಈ ನವೇನದಿಂದ ನನ್ನ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತಿಲ್ಲ, ಆದ್ದರಿಂದ ನನಗೆ ನವೇನನು ಬೇಡ, ನನಗೆ ದೇವರು ಬೇಡ, ಯಾರು ಬೇಡ, ಇದು ಒಂದು ರೀತಿಯ ಮನೋಭಾವ. ನಾವು ಅದರಿಂದ ಧೃತಿಗೆಡದೆ ಧೈರ್ಯವಾಗಿ ಮುನ್ನಡೆಯಿರಿ. ಅದಕ್ಕೆ ಯಾರೋ ಹೇಳ್ತಾರೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಮೂರು ರೀತಿಯಲ್ಲಿ ಉತ್ತರಿಸುತ್ತಾರಂತೆ. ಮೊದಲನೇ ರೀತಿ, ನಾವು ಕೇಳಿದ ಕೂಡಲೇ ಆಯ್ತಪ್ಪ ಕೊಡ್ತೀನಿ ಅಂತ ನಮಗೆ ಏನು ಬೇಕೋ ಅದನ್ನು ಕೊಡ್ತಾರೆ. ಎರಡನೇದಾಗಿ, ನಾನು ಕೇಳಿದಾಗ ಇಲ್ಲಪ್ಪ ಕೊಡೋಕ್ಕಾಗಲ್ಲ ಅಂತಾರೆ, ಆದರೆ ನನ್ನ ಜೀವನಕ್ಕೆ ಏನು ಅತಿ ಅವಶ್ಯವೋ ಅದನ್ನು ಕೊಡ್ತಾರೆ. ಕೆಲವು ಸರಿ ನಾವು ಪ್ರಾರ್ಥನೆ ಮಾಡುವಾಗ ಸ್ವಲ್ಪ ಕಾಯಿಸ್ತಾರೆ, ಆದರೆ ಕೊನೆಗೆ ನಾವು ಬಯಸಿದ್ದಕ್ಕಿಂತ ಜಾಸ್ತಿಯಾಗಿ ನಮ್ಮ ಜೀವನಕ್ಕೆ ಬೇಕಾದ ಅತಿ ಅವಶ್ಯವಾದ ವಸ್ತುಗಳನ್ನು ದೇವರು ನೀಡುತ್ತಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ಭಕ್ತಿ ಆಚರಣೆಗಳಲ್ಲಿ ನಾವು ಧೃತಿಗೆಡುವುದು ಬೇಡ, ನಾವು ಧೈರ್ಯಗೆಡುವುದು ಬೇಡ, ಧೈರ್ಯವಾಗಿ ಮುನ್ನಡೆಯೋಣ. ಎರಡನೇದಾಗಿ, ನಮ್ಮ ಭಕ್ತಿ ಆಚರಣೆಗಳಿಂದ ದೇವರತ್ತ ಸಾಗಲು ಪ್ರಯತ್ನಿಸೋಣ, ದೇವರಿಗೆ ಮೊದಲ ಸ್ಥಾನವನ್ನು ನೀಡೋಣ. ಎಷ್ಟೋ ಬಾರಿ ಇಲ್ಲಿ ಆಗೋದುಂಟು, ಇಲ್ಲಿ ಆರಾಧನೆ ಆಗ್ತಾ ಇರುತ್ತೆ, ಇಲ್ಲಿ ಎಷ್ಟೋ ಸರಿ ಆರಾಧನೆ ಆಗುವಾಗ ಜನ ಬಂದು ಇಲ್ಲಿ ಯೇಸು ಸ್ವಾಮಿಯ ಆರಾಧನೆ, ಇದು ಆ ಪವಿತ್ರ ಪರಮಪ್ರಸಾದದ ಆರಾಧನೆ ಆಗುತ್ತೆ ಅಂತಲೇ ಅವರ ಯೋಚನೆಯಲ್ಲಿ ಇರುವುದಿಲ್ಲ, ಹೋಗ್ತಾರೆ ಅಲ್ಲಿ ಪ್ರಾರ್ಥನೆ, ಎರಡು ಕಡೆಗಳಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಕೆಲವು ಸರಿ ವಂದನೆಗಳನ್ನು ಸಲ್ಲಿಸದೆ ಬಾಗದೆ ಡೈರೆಕ್ಟಾಗಿ ಹಾಗೆ ಹೋಗ್ತಾರೆ. ಎಷ್ಟು ಸರಿ ನಾವು ಮಾಡೋದುಂಟು ಹೀಗೆ. ಅದರಿಂದ ಅರಿಯೋಣ, ನಮ್ಮ ಭಕ್ತಿಯ ಆಚರಣೆಗಳ ಮುಖಾಂತರ ನಾವು ದೇವರತ್ತ ಸಾಗಬೇಕು. ಸಂತರಿಂದ ನಮ್ಮ ಜೀವನಕ್ಕೆ ಆದ ಮಹತ್ ಕಾರ್ಯಗಳಿಂದ ಸಂತರನ್ನು ದೇವರನ್ನಾಗಿ ಮಾಡುವುದು ಬೇಡ, ಸಂತರೇ ನನಗೆ ಸರ್ವಸ್ವ ಅನ್ನೋದು ಬೇಡ. ಆ ಮಹತ್ ಕಾರ್ಯ ನನ್ನನ್ನು ಆ ಸಂತರ ಮುಖೇನ ದೇವರತ್ರ ಕೊಂಡೊಯ್ಯಬೇಕು, ಇದನ್ನು ಅರಿಯೋಣ. ಮೂರನೇದಾಗಿ, ನನ್ನ ಪ್ರತಿಯೊಂದು ಭಕ್ತಿಯ ಆಚರಣೆಗಳಲ್ಲಿ ದೇವರ ಪ್ರಸನ್ನತೆಯನ್ನು ಅರಿಯಲು ಪ್ರಯತ್ನಿಸೋಣ. ಇವನ್ ನಾವು ತೆಗೆಯುವ ಶಿಲುಬೆಯ ಗುರುತು, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ಅದೊಂದು ಮಾಡುವ ಸಣ್ಣ ಕಾರ್ಯ, ಅದರಲ್ಲಿ ದೇವರ ಪ್ರಸನ್ನತೆಯನ್ನು ಅರಿಯಲು ಪ್ರಯತ್ನಿಸೋಣ. ಪ್ರತಿಯೊಂದು ಭಕ್ತಿ ಕಾರ್ಯಗಳಲ್ಲಿ ನಾವು ದೇವರ ಪ್ರಸನ್ನತೆಯನ್ನು ಅರಿಯಲು ಪ್ರಯತ್ನಿಸೋಣ. ಕೊನೆಯದಾಗಿ, ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಜೀವನಕ್ಕೆ ಅತಿ ಅವಶ್ಯವಾದ, ನನಗೆ ತುಂಬ ಇಷ್ಟವಾದ, ನನ್ನ ಜೀವನಕ್ಕೆ ಅನುಗುಣವಾಗುವ ಯಾವುದಾದರೂ ಒಂದು ಭಕ್ತಿ ಆಚರಣೆಯನ್ನು ನಿಮ್ಮ ಬಾಳಿನಲ್ಲಿ ರೂಢಿಸಿಕೊಳ್ಳಿ. ಭಕ್ತಿ ಆಚರಣೆಗಳು ಅವಶ್ಯಕ. ಅವಿಲ್ಲದ ಸಂತ ತೆರೆಸಮ್ಮನವರು ಹೇಳುತ್ತಾರೆ, ನಾನು ಆ ಪ್ರಾರ್ಥನೆಯ ಉತ್ತುಂಗಕ್ಕೆ ಸೇರಿದ ನಂತರವೂ ಮಲಗುವ ಮುನ್ನ ಆ ಪವಿತ್ರ ಶಿಲುಬೆ ಗುರುತನ್ನು ತೆಗೆಯುವುದನ್ನು ಮರೆಯಲಿಲ್ಲ. ನಾನು ಕೊನೆಯವರೆಗೂ ಪ್ರತಿದಿನ ಪವಿತ್ರ ಶಿಲುಬೆ ಗುರುತನ್ನು ತೆಗೆಯುತ್ತಿದ್ದೆ. ಅವರು ಹೇಳ್ತಾರೆ, ಆ ಪರಿಶುದ್ಧ ನೀರನ್ನು, ಹ್ಯಾವ್ ದ ಹೋಲಿ ವಾಟರ್ ವಿದ್ ಯು, ಆ ನೀರನ್ನು ಸದಾ ನಿಮ್ಮ ಹತ್ರ ಇಟ್ಟುಕೊಳ್ಳಿ, ದುಷ್ಟಶಕ್ತಿಯಿಂದ ದೂರವಿರಲು, ದುಷ್ಟಶಕ್ತಿಯನ್ನು ನಿಮ್ಮಿಂದ ದೂರವಿರಿಸಲು ಅದಕ್ಕಿಂತ ಮತ್ತೊಂದು ಸಾಧನವಿಲ್ಲ ಎನ್ನುತ್ತಾರೆ. ಹಾಗೆಯೇ ಅವಿಲ್ಲದ ಸಂತ ತೆರೆಸಮ್ಮನವರು ಹೇಳ್ತಾರೆ, ನನ್ನ ಕಷ್ಟಗಳಲ್ಲಿ ನಾನು ಶೋಧನೆಗಳಿಂದ ಸದಾ ದೂರವಿರಲು ಸದಾ ಸಂತರಲ್ಲಿ ಪ್ರಾರ್ಥಿಸುತ್ತಿದ್ದೆ ಅಂತ. ನಿಮಗೆ ಇಷ್ಟವಾಗುವ, ನಿಮ್ಮ ಜೀವನಕ್ಕೆ ಅನುಗುಣವಾಗುವಂಥ ಯಾವುದಾದರೂ ಸಂತರಲ್ಲಿ ಒಂದು ಭಕ್ತಿ ಆಚರಣೆಯನ್ನು ಇರಿಸಿಕೊಳ್ಳಿ. ಸೋಮವಾರ ಒಂದು ಕಡೆ, ಮಂಗಳವಾರ ಮತ್ತೊಂದು ಕಡೆ, ಬುಧವಾರ ಮತ್ತೊಂದು ಕಡೆ, ಹೀಗೆ ಹಲವು ಭಕ್ತಿ ಆಚರಣೆಗಳನ್ನು ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನಕ್ಕೆ ಯಾವುದು ಅತ್ಯವಶ್ಯಕ, ನಿಮಗೆ ಯಾವುದು ಇಷ್ಟವಾಗುತ್ತೋ ಅದನ್ನು ನಿಮ್ಮ ಜೀವನಕ್ಕೆ ರೂಢಿಸಿಕೊಳ್ಳಲು ಪ್ರಯತ್ನಿಸಿ. ಈಗ ಈ ಬಲಿಪೂಜೆಯನ್ನು ಅರ್ಪಿಸುವಾಗ ನಿಮಗೆ ಬೇಕಾದ ಪ್ರತ್ಯೇಕ ವರಗಳಿಗಾಗಿ ಪ್ರಾರ್ಥಿಸಿ. ಈ ಭಕ್ತಿ ಆಚರಣೆಗಳಿಂದ ಸದಾ ದೇವರತ್ತ ನಮ್ಮ ಚಿತ್ತವನ್ನು ಇರಿಸಲು, ಈ ಭಕ್ತಿ ಆಚರಣೆಗಳ ಮುಖಾಂತರ ಆ ದೇವರತ್ತ ಸಾಗಲು ಬೇಕಾದ ವರಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ. ಆಮೆನ್.